ವಿಷಯವಾಕ್ಯತ್ವ ಅದೃಷ್ಟ ವಿಷಯ ಪ್ರಮಾಣ ವಾಕ್ಯತ್ವ ಮನ್ಯತವತೆ. ವಾಕ್ಯತ್ವ ವೇದ ಅಂತ ಹೇಳೋಗಿಲ್ಲ, ಅಥವಾ ಅದೃಷ್ಟ ವಿಷಯ ವಾಕ್ಯತ್ವ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಿಷಯದ ಬಗ್ಗೆ ಹೇಳ್ತಕ್ಕಂಥ ವಾಕ್ಯ ಅಂತ ಹೇಳೋಗಿಲ್ಲ, ಅಥವಾ ಅದೃಷ್ಟ ವಿಷಯ ಪ್ರಮಾಣ ವಾಕ್ಯತ್ವ ಅದೃಷ್ಟ ವಿಷಯದ ಬಗ್ಗೆ ಇರತಕ್ಕಂಥ ಪ್ರಮಾಣ ವಾಕ್ಯತ್ವ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾತಕ್ಕೆ ಅಂದರೆ ತದಭಾವಸ್ಯ ಸಾಧ್ಯ ಅವ್ಯಾಪಕತ್ವ. ಅದು ಎಷ್ಟು ಹೇಳೋದು ಕೊಟ್ಟರು ಕೂಡ ನೀವು ಇನ್ನೂ ಸಾಧ್ಯ ಮಾಡಿಲ್ಲ, ನೀವು ಅದನ್ನು ಕೂಡ ಸಾಧನೆ ಮಾಡಿಲ್ಲ, ಅದರಿಂದಾಗಿನೇ ಅದು ಮಹತ್ವ ಇಲ್ಲ. ಅಲ್ಲ, ಅದೃಷ್ಟ ವಿಷಯ ವಾಕ್ಯ ಏನಾಗಬಹುದು? ಈಗ ಒಂದು ವಾಕ್ಯ ಇದೆ, ಅದು ವೇದ ಆಗೋ ಸಂಭವ ಇಲ್ಲ, ಯಾಕೆ ಎಲ್ಲ ವಾಕ್ಯಗಳು ವೇದ ಆಗಬೇಕಾಗುತ್ತೆ. ಇದು ಅದೃಷ್ಟ ವಿಷಯ ವಾಕ್ಯ ಅಂತ ಹೇಳೋದಾದ್ರೆ ಬೌದ್ಧಾದಿಗಳು ಏನಂತ ಹೇಳ್ತಾರೆ? ಅದೃಷ್ಟದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತಾರೆ. ಆದ್ರಿಂದ ಅದು ವೇದ ಆಗಬೇಕಾಗುತ್ತೆ, ಅದು ಸರಿಯಲ್ಲ. ಇಲ್ಲ ಇಲ್ಲ, ಅವ್ರು ಏನೇನೋ ಹೇಳ್ತಾರೆ, ಪ್ರಮಾಣಬದ್ಧದಿಂದ ಸಿದ್ಧವಾಗಿರ್ತಕ್ಕಂಥ ವೇದ ವಾಕ್ಯತ್ವ ಹೇಳ್ತಾರೆ ಅಂದ್ರೆ ಅದು ಸರಿಯಲ್ಲ. ಯಾಕೆ ವೇದಾದಿಗಳು ಭಾರತಾದಿಗಳು ಏನವು? ಪ್ರಮಾಣವಾಗಿದೆ, ವಾಕ್ಯಗಳಾಗಿ, ಅದೃಷ್ಟ ವಿಷಯನೂ ಆಗಿದೆ, ಏನಲ್ಲ ವೇದಗಳಲ್ಲವು. ಆದ್ರಿಂದ ವೇದಕ್ಕೆ ಏನಂತ ಅರ್ಥ ಇಟ್ಕೊಂಡಿದ್ದೀರಿ ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್. ವೇದ ಶಬ್ದಕ್ಕೆ ಅದನ್ನು ಕೊನೆಗೆ ಬಂದು ಇದೆಲ್ಲ ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಟ ಮೇಲೆ ನಿಜವಾಗ್ಲೂ ವೇದತ್ವ ಅಂದ್ರೆ ಅರ್ಥ ಆಗುತ್ತೆ. ನಾವು ಏನೇನು ಹೇಳಬಹುದು ಅದಕ್ಕೆಲ್ಲ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ನಾಪಿ ನಾಪಿ ಅಪೌರುಷೇಯತ್ವ ತದಭಾವಸ್ಯವ ಸಾಧ್ಯತ್ವ. ಇನ್ನು ಅಪೌರುಷೇಯತ್ವ ಹೇಳೋದು ಹೊರಟಿಲ್ಲ ನೀವಿನ್ನು, ಅದಿನ್ನು ಪ್ರೂವ್ ಆಗಿಲ್ಲ ಅಪೌರುಷೇಯತ್ವ ಅನ್ನೋದನ್ನ. ನಾಪಿ ವೈದಿಕ ಶಬ್ದ ಲಕ್ಷಣೋಪೇತತ್ವಂ. ಇಲ್ಲ, ವೈದಿಕ ಶಬ್ದಗಳೇನಿವೆಯಲ್ಲ ಅದು ಲಕ್ಷಣ ಇರೋದ್ರಿಂದ ನಾವು ವೇದ ಅಂತ ಕರಿತೇವೆ ಅಂತ ಹೇಳೋದಾದ್ರೆ ತದಭಾವಸ್ಯ ಭಾರತಾದಿಷು ಸಾಧ್ಯ ಅವ್ಯಾಪಕತ್ವ. ಹಾಗಿದ್ರೆ ವಾಕ್ಯತ್ವನೂ ಇದ್ದು ಮಹಾಭಾರತಾದಿಗಳಲ್ಲಿ ವೈದಿಕ ಶಬ್ದಕ್ಕೆ ಏನು ಲಕ್ಷಣ ಇದೆ ಅದು ಕೂಡ ಯಾವುದರಲ್ಲಿದೆ? ಮಹಾಭಾರತಾದಿಗಳಲ್ಲಿದೆ. ಯಥೋಕ್ತಂ ಯಾವ್ಯಾವುದು ಅಂದರೆ ವಿಶುದ್ಧತ್ವ, ಪ್ರಸನ್ನತ್ವ, ಅಕ್ಲಿಷ್ಟತ್ವ, ಶ್ರಾವ್ಯತಾದಯ, ವೇದಧರ್ಮಾಹಿ ದೃಶ್ಯಂತೆ ವ್ಯಾಸಾದಿ ವಚನೇಶ್ವಪಿ ಇತಿ. ವೇದದ ಮುಖ್ಯ ಲಕ್ಷಣಗಳೇನು ಮೇಲ್ನೋಟಕ್ಕೆ ಅಂದರೆ ವಿಶುದ್ಧತ್ವ ಶುದ್ಧವಾಗಿರೋದು, ಪ್ರಸನ್ನತ್ವ ಪ್ರಸನ್ನವಾಗಿರೋದು, ಅಕ್ಲಿಷ್ಟತ್ವ ಕಷ್ಟ ಬಲ್ದೇ ಇರೋದು, ಆಮೇಲೆ ಶ್ರಾವ್ಯತ್ವ ಕೇಳೋದು ಭಾಳ ಇಂಪಾಗಿರೋದು ವೇದಗಳು. ಇವೆಲ್ಲ ವೇದದ ಧರ್ಮಗಳು ಅಂತ ಕರೀತಾರೆ. ಇವೆಲ್ಲ ಎಲ್ಲಿವೆ? ವ್ಯಾಸಾದಿ ವಚನೇಶ್ವಪಿ. ವೇದವ್ಯಾಸರ ಮಹಾಭಾರತಾದಿಗಳಲ್ಲೂ ಕೂಡ ಇವೆಲ್ಲ ಏನಾಗಿದೆ ಇದೆ. ಆದ್ದರಿಂದ ಇವನ್ನ ವೇದ ಧರ್ಮ ಅಂತ ಕರೆದ್ರೆ ಮಹಾಭಾರತಾದಿಗಳು ಕೂಡ ಏನಾಗಬೇಕಾಗತ್ತೆ? ಅಪೌರುಷೇಯ ವೇದ ಆಗಬೇಕಾಗತ್ತೆ. ಅಧ್ಯಯನ ನಿಯಮ ವಿಶೇಷಾಸ್ತು ಶಾಖಾಭೇದೇನ ಅವ್ಯವಸ್ಥಿತಾ. ಇನ್ನು ನೋಡಿ, ಅಧ್ಯಯನಕ್ಕೆ ನಿಯಮಗಳುಂಟು, ವೇದಕ್ಕೆ ಇಂಥ ಒಂದು ನಿಯಮಗಳುಂಟು. ಈ ರೀತಿ ಅಧ್ಯಯನ ಮಾಡಿದರೆ ಮಾತ್ರ ಅದು ವೇದ, ಇಲ್ಲದವ್ರು ಅಲ್ಲ ಅಂತ ಹೇಳ್ತೀವಿ ಅಂತ ಹೇಳಿದರೆ ಅಲ್ಲೂ ಕೂಡ ಗ್ಯಾರಂಟಿ ಹೇಳಕ್ಕೆ ಬರೋದಿಲ್ಲ ನೀವೀಗ. ಯಾತಕ್ಕೆ ಶಾಖಾಭೇದೇನ ಅವ್ಯವಸ್ಥಿತಾ. ಕೆಲವು ಶಾಖೆಗಳಿಗೆ ಈ ರೀ ವೇದಗಳಲ್ಲೇನೆ ಎಲ್ಲ ವೇದಗಳು ಓದೋದಕ್ಕೂ ಒಂದೇ ರೀತಿಯಾದ ಒಂದು ಅಧ್ಯಯನ ಕ್ರಮ ಅಂತ ಹೇಳಿಲ್ಲ. ಉದಾಹರಣೆಗೆ ಹೋಮದಲ್ಲೇನೆ ಉದಿತೆ ಹೋತವ್ಯಂ ಮನುದಿತೆ ಹೋತವ್ಯಂ. ಕೆಲವು ಸೂರ್ಯೋದಯಕ್ಕಿಂತ ಮುಂಚೆ ಹೋಮ ಮಾಡಬೇಕು ಕೆಲವು ಶಾಖೆಯವರು, ಕೆಲವು ಆಮೇಲೆ ಮಾಡಬೇಕು ಅಂತಿದೆ. ಸೊ ವ್ಯವಸ್ಥೆ ಇಲ್ಲ. ಯಾವುದೇ ಒಂದು ವ್ಯವಸ್ಥೆಯನ್ನು ಖಚಿತವಾಗಿ ಹೇಳಿ ನೀವು ಈ ವ್ಯವಸ್ಥೆಗೆ ಒಳಪಡೋದಾದರೆ ಅದು ವೇದ ಅಂತ ಕರೆಯೋದಾದರೆ ಆ ವ್ಯವಸ್ಥೆ ಸರಿ ಇಲ್ಲ. ಅಲ್ಲೂ ಕೂಡ ಅನೇಕ ಶಾಖೆಗಳಾದ್ರಿಂದ ಒಂದೊಂದು ಶಾಖೆ ಒಂದಿರೋದ್ರಿಂದ ಅಲ್ಲಿ ವೆರಿಫೈ ಮಾಡೋಕ್ಕೆ ಆಗೋದೇ ಇಲ್ಲ, ಅದು ಸರಿಯಲ್ಲ. ಆಮೇಲೆ ನಿಯಮ ಸಾಮಾನ್ಯಂತು ಭಾರತಾದವು ಅಪಿ. ಇಲ್ಲ ಇಲ್ಲ, ಕೆಲವು ನಿಯಮಗಳುಂಟಲ್ರಿ, ಶಬದ ಮಾಜಿ ಸಂಪತ್ತಿ ಇರಬೇಕು, ಹಾಗೆಲ್ಲ ಕೇಳಿದ್ರೆ ಮಹಾಭಾರತಕ್ಕೂ ಬೇಕಾದೆಲ್ಲ ಕೂಡ. ಮಹಾಭಾರತ ಯಾರು ಬೇಕಾದ್ರೆ ಓದ್ಬೋದಾಗಿದ್ರೆ ಯಾರು ಬೇಕಾದ್ರೆ ಓದ್ಲಿಕ್ಕಾಗೋದಿಲ್ಲ, ಏನು ಬೇಕಾದಕ್ಕೆಲ್ಲ ಕೂಡ ಅದಕ್ಕೊಂದು ಅರ್ಹತೆ ಬೇಕೇ ಬೇಕು. ಕಣ್ಣು ಮುಚ್ಕೊಂಡು ಯಾರು ಮಹಾಭಾರತ ಓದ್ಲಿಕ್ಕೆ ಬರೋದಿಲ್ಲ. ಸೊ ಕೆಲವು ನಿಯಮ ಹೇಳೋದಾದರೆ ಮಹಾಭಾರತಕ್ಕಿದೆ, ವೇದಕ್ಕೂ ಇದೆ. ಇಲ್ಲ ವೇದಕ್ಕಿಲ್ಲದೇ ಇರೋ ಸ್ಪೆಷಲ್ ನಿಯಮಗಳು ಅಥವಾ ಮಹಾಭಾರತದ ಸ್ಪೆಷಲ್ ನಿಯಮಗಳು ಹೇಳಿದರೆ ವ್ಯವಸ್ಥೆ ಇಲ್ಲ. ಶಾಖಾಭೇದ ಇರೋದ್ರಿಂದಾಗಿನೇ ನಾವು ಖಚಿತ ಮಾಡ್ಕೊಳ್ಳೋಕೆ ಸಾಧ್ಯತೆ ಇಲ್ಲ, ಅದು ಸರಿಯಲ್ಲ. ನಾಪಿ ನಿಯತ ಕ್ರಮವತ್ವ ತಸ್ಯಾಪಿ ಭಾರತಾದೋ ಸದ್ಭಾವ. ನೋಡಿ, ವೇದಗಳಿಗೆ ಒಂದು ಕ್ರಮ ಅಂತಿದೆ, ಅಗ್ನಿಮೇಳೆ ಪುರೋಹಿತಂ ಮತ್ತೆ ಅದೇ ರೀತಿಯೇ ಹೇಳಬೇಕು ಅಂತ ಕ್ರಮ ಇದೆ ಅಂದರೆ ಮಹಾಭಾರತಾದಿಗಳಲ್ಲೂ ಹಾಗೇನೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಹಾಗೆ ಹೇಳಬೇಕು ನೀವು. ಅದ್ರ ಬರಲಕ್ಷ ಬರೋದಿಲ್ಲ. ಅದು ಏನೇನು ಕೇಳ್ತೀವೋ ಅದಿಷ್ಟು ಯಾವುದರಲ್ಲಿದೆ? ವೇದ ಅಂತ ಹೇಳೋದಕ್ಕೆ ಏನೇನು ಲಕ್ಷಣ ಹೇಳ್ತೀರೋ ಅದಿಷ್ಟು ಲಕ್ಷಣ ಎಲ್ಲಿ ಕಂಡು ಬಂದಿದೆ ಈಗ ಇದೆಲ್ಲ? ಅದಕ್ಕೆ ಏನಂತ ಕರೀತಾರೆ ಬೇರೆ ಕಡೆ ಕಂಡು ಬಂದಾಗ ದೋಷಕ್ಕೆ ಏನಂತ ಹೆಸರು? ಒಂದು ಲಕ್ಷಣ ಹೇಳಿಬಿಟ್ಟು ಆ ಲಕ್ಷಣ ಇನ್ನೊಂದು ಕಡೆ ನೀವು ಕಂಡು ಬಂದಾಗ ಏನಂತ ಹೇಳಿದ್ರು ದೋಷ? ಅತಿವ್ಯಾಪ್ತಿ ದೋಷ. ಅತಿವ್ಯಾಪ್ತಿ ದೋಷ ಬಂತು, ಎರಡು ಕಾಲದಿರೋದು ಮನುಷ್ಯ ಅಂದ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಅತಿವ್ಯಾಪ್ತಿ ಬರುತ್ತೆ. ಎರಡು ಕಾಲದಿರೋದ್ರೆ ಮನುಷ್ಯ, ಕೆಲವು ಗೋರಿಲ್ಲಗಳಿಗೆ ಎರಡು ಕಾಲಿವೆ ಮತ್ತು ಆದ್ರಿಂದ ಅದು ಅತಿವ್ಯಾಪ್ತಿ ಬಂತು. ಇಲ್ಲ, ನಾಲ್ಕು ಕಾಲಿರೋದು ಒಂದು ಹಸು ಅಂದ್ಬಿಟ್ರೆ ಸಿಂಹಕ್ಕೂ ನಾಲ್ಕು ಕಾಲಿವೆ, ಕತ್ತೆಗೂ ನಾಲ್ಕು ಕಾಲಿವೆ, ಅತಿವ್ಯಾಪ್ತಿ. ಅದೇ ರೀತಿ ವೇದಕ್ಕೆ ಏನೇನು ಹೇಳೋದು ಕೊಟ್ಟಿದ್ದಾರೆ ಎಲ್ಲ ಬೇರೆ ಕಡೆಗೆ ಇದೆ. ಕ್ರಮ ವ್ಯತ್ಯಾಸ ವೇದತ್ವಾಭಾವ ಮತ್ತು ಭಾರತತ್ವಾಭಾವ. ನೀವು ಕ್ರಮ ವ್ಯತ್ಯಾಸ ಮಾಡಿಬಿಟ್ರೆ ಅಗ್ನಿ ವೇಳೆ ಅನ್ನೋದನ್ನು ನೀವು ಬೇರೆ ರೀತಿ ಓದಿಬಿಟ್ರೆ ಅದು ವೇದ ಆಗೋದಿಲ್ಲ ಅಂತ ಹೇಳೋದಾದರೆ ಬೇರೆ ರೀತಿ ಬರೀ ಮಹಾಭಾರತನೂ ಆಗೋದಿಲ್ಲ. ಅದು ಅದು ಲಕ್ಷಣ ಬಂತು. ನಾಪಿ ವೇದ ವ್ಯವಹಾರ ಗೋಚರತ್ವಂ. ಸುಮ್ಮನೆ ತಲೆಹರಟಿ ಬೇಡಪ್ಪ, ವೇದ ಅಂತ ಕರಿತೀವಲ್ಲಪ್ಪ, ವೇದಾಂತ ವ್ಯವಹಾರ ಯಾವುದಕ್ಕಿದೆಯೋ ಅದು ವೇದ ಅಂತ ಕರಿತೀವಿ ಅಂದರೆ ಭಾರತಾದವು ತದ್ಭಾವ. ಮಹಾಭಾರತಾದಿಗಳು ಏನಂತ ಹೆಸರಿದೆ? ಭಾರತಂ ಪಂಚಮೋ ವೇದ ಅಂತ ಹೆಸರಿ. ಏನು ಹೇಳಿದ್ರು ಏನು ಬಂತಲ್ಲಿಗೆ ಈಗ ಅತಿ ವ್ಯಾಪ್ತಿ ದೋಷ ಬಂತು. ಹಾಗೆ ವೇದತ್ವ ಅಂದ್ರೆ ಏನಾಗಿದ್ರೆ ನಾಭಿ ಮುಖ್ಯತಃ ತದ್ಗೋಚರತ್ವ ತದಭಾವಶ್ಯ ಪಕ್ಷೇತರತ್ವ. ಇಲ್ಲ ಇಲ್ಲ, ಮುಖ್ಯವಾಗಿ ವೇದಗೋಚರತ್ವ ಅಂತ ಕೇಳಿದರೆ ಅಗಳಿಗೆ ಬರೋದಿಲ್ಲ. ಮುಖ್ಯವಾಗಿಯೇ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತಿದೆ, ಅದು ಬರೋದಿಲ್ಲ. ಪ್ರತಿಪಕ್ಷ ಪರ್ಯವಸಾನೇಚ ಸಾಧಾರಣತ್ವಾದಿ ಸಾಧಾರಣತ್ವಾದಿ ಜಾಶಕ್ಯ ಅವೇದತ್ವಾದಿತಿ ವಕ್ತವ್ಯೇ ತನ್ನ ನಿರ್ವಚನಾರ್ಥಂ ಅಕರ್ತೃಕತ್ವ ಪ್ರಸಿದ್ಧರಹಿತತ್ವಾದಿತ್ಯುಕ್ತಂ. ಅದಕ್ಕೆ ಹೇಳಿದರು ಉತ್ತರ, ಎಲ್ಲಾದರೂ ತೆಗೆದು ಉತ್ತರ ಒಡೆಯೋದೇನು ಅಂತ ಕೇಳಿದರೆ, ಅಪ್ರಸಿದ್ಧ ಅಕರ್ತೃಕತ್ವ ಪ್ರಸಿದ್ಧಿರಹಿತತ್ವಂ ಅಕರ್ತಕತ್ವ ಪ್ರಸಿದ್ಧಿರಹಿತತ್ವಾದಿತ್ಯುಕ್ತಂ. ಯಾವುದು ವೇದ? ಅಕರ್ತಕತ್ವ ಪ್ರಸಿದ್ಧಿ ಹೊಂದಿರೋದು ವೇದ. ಯಾವುದಕ್ಕೆ ಅಕರ್ತಕತ್ವ ಪ್ರಸಿದ್ಧಿ ಇಲ್ಲ ಅದೇನದು? ಅದು ವೇದ ಅಲ್ಲ. ಇಷ್ಟೇ ಡಿಫರೆನ್ಸ್, ಸ್ವಲ್ಪ ಸರಿಯಾಗಿ ನೆನಪಿಟ್ಕೊಂಡಿರ್ಬೇಕು. ವೇದಕ್ಕೆ ಒಟ್ಟಿಲ್ಲೇ ಎಲ್ಲುಡಿಯಿತು ವೇದದ ಲಕ್ಷಣ ಅಂದರೆ ಅಕರ್ತಕತ್ವ ಪ್ರಸಿದ್ಧಿ. ಅದರ ಕರ್ತು ಇಲ್ಲ ಅಂತಲೇ ಯಾವುದು ಪ್ರಸಿದ್ಧಿ ಇದೆಯೋ ಅದೇನದು? ಅದು ವೇದ. ಅದು ಬಿಟ್ಟು ಇನ್ನೇನಾದರೂ ಅದು ವೇದ ಆಗೋದಿಲ್ಲ. ಇಷ್ಟು ತಿಳ್ಕೊಂಡ್ಬಿಟ್ರೆ ಕನ್ಫ್ಯೂಷನ್ನೇ ಬರೋದಿಲ್ಲ. ಅಕರ್ತೃಕತ್ವ ಗೂಢಕರ್ತೃಕತ್ವ ಹೊರಟೋಯ್ತು. ಈಗ ಗೂಢಕರ್ತೃಕತ್ವದಲ್ಲಿ ಏನಂತ ಪ್ರಸಿದ್ಧಿ ಇದೆ? ಗೊತ್ತಿಲ್ಲ ಅಂತಿದೆಯಾ ಹೊರತು ಕರ್ತೃ ಇಲ್ಲ ಅಂತ ಬಂದಿಲ್ಲ. ಆದರೆ ಯಾವುದು ಕರ್ತೃ ಇಲ್ಲ ಅಂತಲೇ ಪ್ರಸಿದ್ಧಿ ಬಂದಿ, ಅದೇನಂತ ಕರೀತಾರೆ? ಅದಕ್ಕೆ ಅಕರ್ತೃಕತ್ವ ಪ್ರಸಿದ್ಧಿ ಅಂತ ಕರೀತಾರೆ. ಯಾವುದರಲ್ಲಿ ಇದೆ ಅದು? ಬರೀ ವೇದದಲ್ಲಿ ಮಾತ್ರ ಇದೆ. ಇದು ವೇದದ ಅರ್ಥ ಮಾಡಿಕೊಳ್ಳೋ ರೀತಿ. ಇದೆಲ್ಲ ಯಾರು ಕೇಳದೆ ಹೇಳಬೇಕಂದ್ರೆ ವೇದಕ್ಕೆ ವೇದ ಅಂದ್ರೆ ಏನಪ್ಪ? ವಿಶ್ವಸ್ತ ನಿರ್ಣಯದ ಪ್ರಕಾರ, ಅದರ ಟೀಕೆಯಲ್ಲಿ ಬಂದಿರೋ ವಿವರಣೆಗಳ ಪ್ರಕಾರ ವೇದ ಶಬ್ದಕ್ಕೆ ಏನು ಅರ್ಥ ಅಂತ ಕೇಳಿದರೆ ತಕ್ಷಣ ಹೇಳಬೇಕು, ಅಕರ್ತಕತ್ವ ಪ್ರಸಿದ್ಧಿವತ್ ಪ್ರಸಿದ್ಧಿಮತ್ವ ವೇದತ್ವ ಅಷ್ಟೇ. ಅಕರ್ತಕತ್ವ ವೆರಿಫೈ ಮಾಡೋದಕ್ಕೆ, ಅದು ವೆರಿಫೈ ಮಾಡೋದಕ್ಕೆ ಪರಂಪರೆ ಇರಬೇಕು. ಗೊತ್ತಾಯ್ತಾ? ಬರೀ ಲಕ್ಷಣ ಹೇಳಬೇಕಾದ್ರೆ ಇದು ವೇದ. ಪ್ರಸಿದ್ಧ ಕರ್ತೃ ಇಲ್ಲ ಅಂತ ಪ್ರಸಿದ್ಧ ಇದ್ರೆ ವೇದ ಇದು. ಆಗ ಯಾವುದೋ ಒಂದು ವಾಕ್ಯ ವೇದ ಅಂತ ಹೇಳಿದೆ, ಹಾಗೆ ಪರಂಪರೆ ತೋರಿಸು ಅಂತ ಹೇಳಬೇಕು. ಗೊತ್ತಾಯ್ತಾ? ಪರಂಪರೆ ಹೊಂದದೇ ಇರೋದೇ ಮುಖ್ಯ ಅಲ್ಲ. ಮೊದಲೇ ಅಕರ್ತಕತ್ವ ಪ್ರಸಿದ್ಧಿ ಇರೋದು ಮುಖ್ಯ ಅದು. ಗೂಢಕರ್ತಕತ್ವ ಬೇರೆ, ಅಕರ್ತಕತ್ವ ಪ್ರಸಿದ್ಧಿ ಇರೋದು ಬೇರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ವೇದವನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅಕರ್ತಕತ್ವ ಪ್ರಸಿದ್ಧಿರಹಿತತ್ವಾದಿತ್ಯುಕ್ತಂ ಅಕರ್ತಕತ್ವ ಪ್ರಸಿದ್ಧಿಮತ್ವಂ ವೇದತ್ವಂ ಹೇಳಿದರು. ಅಕರ್ತಕತ್ವ ಪ್ರಸಿದ್ಧಿಮತ್ವಂ ವೇದತ್ವಂ. ಅಕರ್ತಕತ್ವ ಪ್ರಸಿದ್ಧಿ ಅಂದ್ರೆ ಏನು? ಪ್ರಮಾಣಗಳಿಂದ ಸಿದ್ಧ ಆಗಬೇಕು. ಇವಾಗ ಒಬ್ರು ಹೇಳಿದ್ರು ಅಕರ್ತಕತ್ವ ಪ್ರಸಿದ್ಧಿ ಇರೋದು ಅಂತ, ಇನ್ನೊಬ್ರು ಅದೇ ಮಾತನ್ನು ಹೇಳಿ, ಮತ್ತೊಬ್ರು ಅದೇ ಮಾತನ್ನು ಹೇಳಿದ, ಅದು ಕನ್ಫರ್ಮ್ ಆಗಿ ಅದು ವೇದ ಅಂತ ಒಪ್ಲೇಬೇಕಾಗ. ಒಬ್ಬನದಲ್ಲ ಅಂತ ಹೇಳಿದ್ರು ಕೂಡ ಏನಾಯ್ತಾಗೋದು? ವೇದ ಆಗೋದಿಲ್ಲ. ಯಾರು ವೇದ ಒಬ್ಬನಲ್ಲ ಅಂದ್ರೆ ಅದೇ ಪ್ರಸಿದ್ಧಿ ಅಂತ ಕರೆದು ಪ್ರಕಾಶ್ ಏನವ್? ಯಾರು ಯಾರು ಹೇಳ್ಬೇಕು ಈ ಮಾತು? ಕಾಂಪಿಟೆಂಟ್ ಅದೇ ಕಾಂಪಿಟೆಂಟ್ ವ್ಯಕ್ತಿ ಹೇಳ್ಬೇಕಂತ. ವೇದ ಅಂತ ಹೇಳ್ಬೇಕಾದ್ರೆ ಪುರುಷೋಕ್ತ ವೇದ, ಮತ್ತೆ ಅದು ಪುರುಷೋಕ್ತ ಹೇಳೋರಲ್ಲ ಏನಂತ ಹೇಳ್ತಾರೆ? ಅದನ್ನ ವೇದ ಅಂತಾನೆ ಹೇಳ್ತಾರೆ. ಯಾರು ಪುರುಷೋಕ್ತ ಹೇಳಿದ್ರೆ ವೇದ ಅಂತ ಹೇಳ್ತಾರೆ ಹೊರತು ಒಬ್ರು ಮಾಡಿದ್ದು ಅಂತ ಹೇಳೋದಿಲ್ಲ. ಫಾರಿನರ್ಸ್ ಏನ್ ಮಾಡ್ತಾರೆ? ಮಾಡಿರ್ಬೇಕು ಅಂತ ಹೇಳ್ತಾರೆ ಹೊರತು ಮಾಡಿದ್ದು ಅಂತ ಹೇಳೋದಿಲ್ಲ. ಋಷಿಗಳು ಅಂತ ಯಾರು ಇರ್ತಾರೋ ಅವರೇ ಕರ್ತೃಗಳು ಅಂತ ಅವ್ರ ವಾದ. ಅದು ಅವ್ರದ್ದು ಅವ್ರೇನ್ ಮಾಡ್ಕೊಂಡಿದ್ದಾರೆ ಋಷಿ ಶಬ್ದಕ್ಕೆ ವೇದ ಋಷಿ ಅಂತ ಏನು ಕರೀತೋ ಅದಕ್ಕೆ ಅರ್ಥವನ್ನು ಹೇಳಿಬಿಟ್ಟಿದೆ. ಇವರು ಆ ಅರ್ಥ ಬಿಟ್ಟು ಬೇರೆ ಅರ್ಥ ಹೇಳಿದ್ರೆ ಅದು ಸರಿಯಲ್ಲ. ಆ ರೀತಿ ಇರೋದಾಗಿದ್ರೆ ಬರೆದವನು ಋಷಿ ಅಂತ ಕರೆಯೋದಾಗಿದ್ರೆ ರಘುವಂಶಕ್ಕೆ ಯಾರು ಋಷಿ ಅಂತ ಕರಿಬೇಕಾಗಿತ್ತು? ಕಾಳೆ ಋಷಿ ಅಂತ ಏನಂತ ಕರಿತಾನ? ಕರ್ತೃ ಅಂತ ಋಷಿ ಅಂತ ಕರೆಯೋದಿಲ್ಲ. ವಿಶ್ವಾಮಿತ್ರಾದಿಗಳನ್ನು ಏನಂತ ಕರಿತೇವೆ? ಕರ್ತೃ ಅಂತ ಕರೀತೇವೆ. ಏನಂತ ಕರಿತೇವೆ? ಋಷಿಗಳು ಅಂತ ಕರಿತೇವೆ. ಋಷಿರ ದರ್ಶನ, ಯಾರು ವೇದವಾಕ್ಯಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೋ ಅವರು ಋಷಿಗಳೇ ಹೊರತು ಬರದ ಋಷಿಗಳಾಗೋದಿಲ್ಲ. ಬರತಷ್ಟೇ ಉದಾಹರಣೆ ಸ್ವಾಮಿಭೂವರು ದೊಡ್ಡ ಜ್ಞಾನಿಗಳು, ಭಾರಿ ಋಷಿಗಳವರು. ಅವರು ಮನುಸ್ಮೃತಿ ಬರೆದರು. ಅಷ್ಟಾದ್ರೆ ಏನಲ್ಲ ಅದು? ಮನುಸ್ಮೃತಿ ಏನಲ್ಲ? ವೇದ ಅಲ್ಲ. ಯಾಕೆ ಅವ್ರು ಬರೆದಿದ್ದು ಅಂತಿದೆ. ಮನುಹು ಸ್ವಾಯಂಭೂವ ಅಬ್ರವೀತ್ ಅಂತ ಹೇಳಿರೋದ್ರಿಂದ ಮನುಗಳು ಬರೆದಿದ್ದೆ ಹೊರತು ಯಾರೂ ಬರೆದಿದ್ದ ಅಂತಲ್ಲ ಅಂತ ಆಗಲಿಲ್ಲ. ಇದು ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರಸಿದ್ಧಿ ಅಂತ ಕರೆದಿದ್ದರಿಂದ ಆ ಫೀಲ್ಡಲ್ಲಿ ಕಾಂಪಿಟೆಂಟ್ ಆಗಿರೋರು ಹೇಳಬೇಕು. ಯಾರೋ ಹೇಳಿದ್ರಲ್ಲ, ಮೆಡಿಕಲ್ ಸರ್ಟಿಫಿಕೇಟ್ ಏನಾಗಿರ್ ಕೊಡೋನವನು ಕಾಂಪಿಟೆಂಟ್ ಡಾಕ್ಟರ್ ಹೇಗಾಗಿರ್ಬೇಕು, ವೇದಗಳು ಹೌದೋ ಅಲ್ಲೋ ಅಂತ ಹೇಳೋದಕ್ಕೆ ಒಂದು ಇದಿದೆ, ಕಾಂಪಿಟೆನ್ಸ್ ಬೇಕು ಅವರಿಗೆ. ಅವನು ಹೇಳಿದ್ಮೇಲೆ ಒಪ್ಕೊಂಡ್ಬಿಡ್ಬೇಕು, ಇಲ್ಲ ಹೋದ್ರೆ ಇಲ್ಲ. ಅಕರ್ತೃಕತ್ವ ಪ್ರಸಿದ್ಧಿವತ್ವಂ ವೇದತ್ವಂ ತದ್ರಹಿತತ್ವಾದೇವ ತಸ್ಯ ಲೌಕಿಕ ವಾಕ್ಯಸ್ಯ ಸಕರ್ತೃಕತ್ವಂ ನತು ವಾಕ್ಯತ್ವ ಪ್ರಯುಕ್ತಂ ಇತ್ಯರ್ಥ. ದೇರ್ಫೋರ್ ಲೌಕಿಕ ವಾಕ್ಯ ಯಾತಕ್ಕೆ ನಮಗೆ ಏನಂತ ಕರಿತೀವಿ ಅಂದರೆ ವಾಕ್ಯವಾಗಿರೋದಕ್ಕೆ ನಾವು ಪೌರುಷ ಅಂತ ಕರೀಲಿಲ್ಲ. ಅಕರ್ತಕತ್ವ ಪ್ರಸಿದ್ಧಿ ಇಲ್ಲ ಆದ್ದರಿಂದ ಅದನ್ನೆಂತ ಕರೆದಿದ್ದೇವೆ, ಪೌರುಷೇಯ ಅಂತ ಕರಿತೇವೆ. ಸರಿಯಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ವಾಕ್ಯತ್ವ ಇದ್ದಲ್ಲಿ ಏನಾಗಿರ್ಬೋದು ಅದು? ಒಂದು ವಾಕ್ಯ ಅಂತ ಅಷ್ಟು ಏನಾಗಿರ್ಬೋದು? ಅದು ಪೌರುಷೇಯ ಅನ್ನೋದು ಅಪೌರುಷೇಯನೂ ಆಗ್ಬೋದು. ಆದರೆ ಎಲ್ಲಿ ಅಪ್ರಸಿದ್ಧಿ ಅಕರ್ತಕತ್ವ ಪ್ರಸಿದ್ಧಿ ಇದ್ದು ವಾಕ್ಯತ್ವ ಇರುತ್ತೆ ಅಲ್ಲಿ ಏನಾಗಿರುತ್ತೆ? ವೇದತ್ವ ಇರುತ್ತೆ. ಎಲ್ಲಿ ಬರೀ ವಾಕ್ಯತ್ವ ಇದ್ದು ಅಪೌರುಷೇಯ ಅಕರ್ತಕತ್ವ ಪ್ರಸಿದ್ಧಿ ಇರೋದಿಲ್ಲ ಅಲ್ಲಿ ಏನಿರುತ್ತೆ? ಪೌರುಷೇಯತ್ವ ಇರುತ್ತೆ. ಅಷ್ಟು ತಿಳ್ಕೊಂಡ್ರೆ ಆಯ್ತು. ಯಾರು ಸ್ವರಾದಿಗಳಿದ್ದು ಕೂಡ ಇಲ್ಲ, ಸ್ವರ ವೇದ ಅಲ್ಲದಕ್ಕೆ ಏನಿಲ್ಲ, ಸ್ವರ ಇಲ್ಲ. ಸ್ವರ ಇದ್ದಾಗ ಏನಾಗಿರ್ಬೇಕದು? ಕೆಲವು ವೇದಗಳನ್ನು ನಾವು ಸ್ವರ ಇಲ್ಲದೇ ಹೇಳೋದು ಹೇಳ್ಬೋದು. ಉಪನಿಷತ್ತುಗಳನ್ನು ಸ್ವರ ಇಲ್ಲದೇ ಹೇಳ್ತಾರೆ, ಇದ್ದು ಹೇಳ್ತಾರೆ. ಆದರೆ ಇದ್ದ ಮೇಲೆ ಮಾತ್ರ ಏನಾಗಿರ್ಬೇಕದು ಕನ್ಫರ್ಮ್ಡ್ ಏನಾಗಿರ್ಬೇಕದು ವೇದ ಆಗಿರಲೇಬೇಕು. ಹೌದು, ಸ್ವರ ಕ್ರಮ ಸ್ವರ ವರ್ಣ ಇವೆಲ್ಲ ಕ್ರಮ ಇದೆ. ಆ ಕ್ರಮ ಇದೆಲ್ಲ ಅಷ್ಟು ಹೇಳಿದ್ರೆ ಏನಾದ್ರೆ ತಪ್ಪಾಗ್ಬೋದು, ಏನಾಗ್ಬೋದು ಸ್ವರ ಸ್ವರ ಅಂತ ಹೇಳಿದ ತಕ್ಷಣ ಸಂಗೀತ ಸ್ವರ ಇದೆ. ಸಂಗೀತ ಸ್ವರ ಹೇಳ್ಬಿಟ್ರೆ ಮಾಡಿ ಸರಿಗಮ ಪದಾನಿ ಅದು ಕೂಡ ಸ್ವರನೇ. ಉದಾತ್ತ ಅನುದಾತ್ತ ಅಲ್ಲೂ ಹೇಳೋದಕ್ಕೆ ಬರುತ್ತೆ. ಉದಾತ್ತ ಅನುದಾತಕ್ಕೆ ಬೇರೆ ರಕ್ಷಣೆ ಇದೆಯಲ್ಲ. ಹೀಗೆ ಹೇಳಿದ್ರೆ ಉದಾತ್ತ, ಹೀಗೆ ಅನುದಾತ್ತ ಅಂತ ಹೇಳಿರೋದ್ರಿಂದ ಅದು ಇದಕ್ಕೆ ಇರಬೇಕು ಅಂತ ನಿಯಮ ಏನಿಲ್ಲ. ಒಟ್ಟಿಗೆ ಪ್ರಸಿದ್ಧಿ ಏನಂತಿರ್ಬೇಕೀಗ, ಅಥವಾ ಇದೊಂದು ಚಾನ್ಸ್ ಇರ್ಬೋದು ಸ್ವರವನ್ನು ಕೂಡ. ಆಯ್ತು, ಸ್ವರ ಇರೋದು ಏನಂತ ತಿಳ್ಕೊಂಬಿಡ. ಸ್ವರ ಇರೋದು ಬಿಡೋದು ಎಲ್ಲಿಂದ ಗೊತ್ತಾಗಬೇಕು ಇವನಿಗೆ? ಉಚ್ಚಾರಣೆ ಮಾಡಬೇಕು, ಯಾರಾದ್ರು ಒಬ್ಬರು ಉಚ್ಚಾರಣೆ ಮಾಡದೆ ಗೊತ್ತಾಗ್ಬೋದು ಆ ಸ್ವರ ಅವನು ಕೃತಕ ಸ್ವರನೋ ನಿಜವಾದ ಸ್ವರ ಯಾರಿಗೆ ಗೊತ್ತು? ನಿಜವಾದ ಸ್ವರ ಅಂತ ಗೊತ್ತಾಗಬೇಕಾದ್ರೆ ಮತ್ತೆ ಹೇಳ್ಬೇಕು ಅವನು ಅಕರ್ತೃಕತ್ವ ಒಯ್ಯಲೇಬೇಕು ಮತ್ತೆ. ನಾನು ಹಾಕಿ ಸ್ವರ ಅಲ್ಲ ಇದು, ಸ್ವರ ಪ್ರಸ್ತಾರ ಹಾಕೋದು ಅಂತ ಇರುತ್ತೆ. ಹಾಡು ಬರ್ಕೊಟ್ಬಿಟ್ಟು ಏನು ಮಾಡ್ಬೋದು, ಸ್ವರ ಪ್ರಸ್ತಾರ ಹಾಕ್ಬೋದು. ಸೊ ಹಾಕಿದ್ರೆ ವೇದ ಓದ್ತಾರೆ ಏನು ಮಾಡ್ತಾರೆ, ತಾವು ವೇದ ಕ್ರಿಯೇಟ್ ಮಾಡ್ತಾರೆ. ಸ್ವರ ಬೇಕೋ ಸ್ವರನೂ ಹಾಕ್ತಾರೆ ಅದಕ್ಕೆ ಅಂತ, ಅಲ್ಲೂ ಮೋಸ ಮಾಡ್ಬೋದು. ಬಟ್ ಅಕರ್ತಕತ್ವ ಪ್ರಸಿದ್ಧಿ ತಂದ್ಕೊಳ್ಳೋಕ್ಕಾಗಲಿಲ್ಲ. ಅಕರ್ತಕತ್ವ ಪ್ರಸಿದ್ಧಿ ಎಂಬುದು ವೇದಗಳಿಗೆ ಏನದು ಅಲ್ಟಿಮೇಟ್. ಉಳಿದೆಲ್ಲ ರಕ್ಷಣೆ ಒಪ್ಪೋಣ, ಆದರೆ ಡೆಸಿಸಿವ್ ಅಲ್ಲ. ಡೆಸಿಸಿವ್ ಯಾವುದು ಅಂತ ಕೇಳಿದರೆ ಅಕರ್ತಕತ್ವ ಪ್ರಸಿದ್ಧಿ ಇರೋದೇ ಡೆಸಿಸಿವ್. ನಾವು ನಾಲ್ಕಾಲಿರೋದು ಗೋ ಹೌದು ಅಲ್ಲ ಅಂತ ಏನಲ್ಲ, ಬಟ್ ನಾಲ್ಕಾಲಿಗೆ ಇದ್ದ ಮಾತ್ರಕ್ಕೆ ಗೋ ಆಗಲಿಲ್ಲ. ಅರ್ಥ ಆಯ್ತಾ ಈಗ? ಸೊ ಸ್ವರವನ್ನು ವೇದಗಳದ್ದು ಇಲ್ಲ, ಸ್ವರ ನಿಜನೇ, ಅದು ಸ್ವರ ಕೃತಕ ಮಾಡೋಕ್ಕೆ ಬರುತ್ತೆ. ಅಪ್ರಸಿದ್ಧಿ ಮತ್ತು ಅಪ್ರಸಿದ್ಧಿ ಮತ್ವನ ಅಕರ್ತಕತ್ವ ಪ್ರಸಿದ್ಧಿ ಮತ್ತು ತಂದ್ಕೊಳ್ಳೋಕ್ಕೆ ಬರೋದಿಲ್ಲ ಆ ರೀತಿ. ಅರ್ಥ ಆಯ್ತಾ? ಆದ್ದರಿಂದ ಅದು ಡೆಸಿಸಿವ್ ಆಗೋದಿದೆ. ನಾನು ಏತಲ್ ಲಕ್ಷಣಂ ಗೂಢಕರ್ತೃಕೇಪಿ ವಾಕ್ಯ ಅಸ್ತಿ ಇತಿ ತಸ್ಯಾಪಿ ವೇದತ್ವಂ ಪ್ರಾಪ್ತಂ. ಹಾಗಿದ್ರೆ ಗೂಢಕರ್ತೃಕ್ಕೂ ವಾಕ್ಯದಲ್ಲೂ ಕೂಡ ಕರ್ತೃ ಪ್ರಸಿದ್ಧಿ ಇಲ್ಲ ಅಂತ ಕೇಳಿದರೆ ಅದು ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಹಿಳೆಯರ ವಾಕ್ಯ ಮತ್ತೆ ಅರ್ಥ ಬರೀತಾರೆ. ನಚ ಕೇನಚಿತ್ ಕೃತ್ವ ವೇದ ಇತ್ಯುಕ್ತಂ ವೇದ ಸಮಂ. ಯಾತಕ್ಕೆ? ಪರಂಪರಾಸಿದ್ಧ ವೇದದ್ರಷ್ಟು ಪರಂಪರಾಸಿದ್ಧ ವೇದವಾಕ್ಯಾನು ಸಾರಿತ್ವ. ಪರಂಪರಾಸಿದ್ಧ ವೇದವಾಕ್ಯಕ್ಕೆ ಅನುಸಾರವಾಗಿರೋದೊಂದು, ಜೊತೆಗೆ ಇನ್ನೇನಾಗಿದೆ, ಅಕರ್ತಕರ್ತ ಪ್ರಸಿದ್ಧಿ ಇರೋದು ಬೇರೆ, ಅಜ್ಞಾತ ಕರ್ತೃಕತ್ವ ಇರೋದು ಬೇರೆ. ಅವೆರಡು ಬೇರೆ ಡಿಫ್ರೆನ್ಸ್ ಮಾಡಿ ಗೊತ್ತಿರಬೇಕು ಅವರಿಗೆ. ಪರಂಪರಾಭಾವ ಪದ ಹೇಳಿದ್ರಲ್ಲ, ಪರಂಪರೆ ಎಂಥ ಪರಂಪರೆ ಇರಬೇಕು? ಅಕರ್ತೃಕತ್ವವನ್ನು ಹೇಳ್ತಕ್ಕಂಥ ಪರಂಪರೆಯೇ ಇರಬೇಕು. ಹೇಳ್ತಾ ನನಗೆ ಗೊತ್ತಿಲ್ಲ ಅಂತ ಹೇಳಿಸಿದ್ರೆ ಅಲ್ಲ, ಇದು ಇಲ್ಲೇ ಇಲ್ಲ ಅಂತ ಹೇಳಬೇಕು. ಆಗ ಮಾತ್ರ ಏನಾಗುತ್ತೆ, ಅದನ್ನು ವೇದ ಅಂತ ಹೇಳ್ತೇವೆ. ಅದು ಗೊತ್ತಿಲ್ಲ ಅಂದರೆ ವೇದ ಆಗಲಿಲ್ಲ. ಸೊ ಡಿಫ್ರೆನ್ಸ್ ಮಾಡಿ ಕ್ಲಿಯರ್ ಅರ್ಥ ಮಾಡ್ಕೋಬೇಕಾಗ್ತು. ಅಪ್ರಸಿದ್ಧಿ ಅಕರ್ತೃಕತ್ವ ಪ್ರಸಿದ್ಧಿ ಇರೋದು ಬೇರೆ, ಅಜ್ಞಾತ ಕರ್ತೃಕತ್ವ ಪ್ರಸಿದ್ಧಿ ಇರೋದು ಬೇರೆ. ಅಲ್ಲಿ ಕನ್ಫ್ಯೂಷನ್ ಮಾಡಿಕೊಂಡ್ರೆ ಗೊತ್ತಾಗೋದಿಲ್ಲ. ಕನ್ಫ್ಯೂಷನ್ ತೆಗಿಬೇಕಲ್ಲಿ ಅದು ಕೂಡ ಹೇಗೆ ಬರಬೇಕು, ಅದು ಪರಂಪರೆಯಿಂದ ಬರಬೇಕು, ಟ್ರೂತ್ ಪ್ರಾಪರ್ ಚಾನಲ್ ಬಂದಿರಬೇಕು, ಅದು ಸರಿಯಾದದ್ದು. ನಚಕೇ ನಚಿದಿತಿ ಅಕರ್ತೃಕತ್ವ ಪ್ರಸಿದ್ಧಿ ಮತ್ವಂ ನಾಮ ಅನುಪಲಭ್ಯಮಾನ ಉಚಿತ ಕಾರಣತ್ವಂ. ಎಕ್ಸ್ಪ್ಲೇನ್ ಮಾಡ್ತಾರೆ, ಅನುಪಲಭ್ಯಮಾನ ಉಚಿತ ಕಾರಣತ್ವಂ. ಯಾವುದೇ ಒಂದು ವಾಕ್ಯಕ್ಕೆ ಒಂದು ಕಾರಣ ಅಂತ ಇರಬೇಕು. ಕಾರಣ ಏನದು? ಕರ್ತೃ ಇದ್ದಾನೆ ಅಂತ ಹೇಳೋದು, ಕರ್ತೃ ಗೊತ್ತಿಲ್ಲ ಅಂತ ಹೇಳೋದು, ಕರ್ತೃ ಇಲ್ಲೇ ಇಲ್ಲ ಅಂತ ಹೇಳೋದು. ಮೂರು ರೀತಿ ಇರ್ಬೋದು. ಒಂದು ವಾಕ್ಯ ಕೊಟ್ಟ, ಇದನ್ನು ಇವರು ಬರೆದ್ರು, ಸಾಲ್ವ್ ಆಯಿತು. ಇದು ಯಾರು ಬರೆದ್ರೋ ಗೊತ್ತಿಲ್ಲ, ಇನ್ನೊಂದು ಇದು ಯಾರು ಬರೋದ್ರು ಅಂತ ಹೇಳೋದೇ ಇಲ್ಲ, ಯಾಕೆಂದ್ರೆ ಬರದೇ ಇಲ್ಲ. ಇದನ್ನು ಮೂರು ಕೇಸ್ ಇದೆ. ಸ ಮೂರನೇ ಕೇಸ್ ಮಾತ್ರ ಯಾವುದದು? ವೇದ. ಮೊದಲನೇ ಕೇಸು ಡಿಸೈಡೆಡ್, ಇಂಥವ್ರು ಬರೆದ್ರು ಅಂತೇಳಿ. ಎರಡನೇ ಕೇಸು ಗೊತ್ತಿಲ್ಲ ಅಂತ ಐತೆ ಹೊರತು ಅದಕ್ಕೆ ಕರ್ತೃಗಳು ಇಲ್ಲ ಅಂತ ಆಗಿಲ್ಲ. ಇದು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಇವತ್ತು ಉದಾಹರಣೆ, ಯಾವುದೋ ಒಂದು ಪದಾರ್ಥ ಇದು ನಮಗೆ ಯಾರ್ದು ಅಂತ ಗೊತ್ತಿಲ್ಲ, ಒಂದು ಬಿಟ್ಟೋಗಿರ್ತಾರೆ ಲೋಟ, ಲೋಟ ಬಿಟ್ಟೋಗ್ಬಿಟ್ಟಿರ್ತಾರೆ, ಯಾರ್ದು ಅಂತ ಗೊತ್ತಿಲ್ಲ. ಅಪುರುಷ ಅಂತ ಕರೆಯೋದಿಲ್ಲ ಅವನ್ನ, ಬಟ್ ಆಕಾಶನೆ ಅಂತ ಕರಿತೇವೆ. ಅಪುರು ಯಾರು ಮಾಡಿದ್ದಲ್ಲ ಆಕಾಶ, ದೇವರಷ್ಟೇ, ಯಾರು ಕರೆ ಮಾಡೋಕ್ಕೆ ಸಾಧ್ಯ. ಆದರೆ ದೇವರು ಕೂಡ ಆಕಾಶ ಕ್ರಿಯೇಟ್ ಮಾಡಲಿಲ್ಲ, ನಿಯಮನ ಮಾಡ್ತಾನೆ ಹೊರತು ಕ್ರಿಯೇಟ್ ಮಾಡಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದು ಮಾಡಿರಬಹುದು ಯಾವುದು ಮಾಡಿಲ್ಲ. ಇದು ಮೇಲಿಂದ ಮಳೆ ನೀರು ಬಿತ್ತು, ಏನಂತ ಯೋಚನೆ ಮಾಡ್ತೇವೆ? ಮೈಲಿಗೆ ಯೋಚನೆ ಮಾಡೋದಿಲ್ಲ ಮತ್ತೆ ಯಾತಕ್ಕೆ ಯಾವ ಪುರುಷನೂ ಹಾಕಿದ್ದಲ್ಲ ನೀರು. ಹೌದು, ನೀರಿದ್ದಲ್ಲೆಲ್ಲ ಏನಿರಬೇಕಾಗಿಲ್ಲ, ಒಬ್ಬ ವ್ಯಕ್ತಿ ಹಾಕಬೇಕಾದ ನಿಯಮ ಇಲ್ಲ. ಸೊ ವಾಕ್ಯತ್ವ ಇದ್ದಲ್ಲೆಲ್ಲ ಒಬ್ಬನು ಬರೆದಿರಬೇಕು ಅಂತ ನಿಯಮ ಇಲ್ಲ. ನೀರು ಹೇಗೆ ಆಕಾಶದಿಂದ ಬಿತ್ತೋ ವೇದಗಳು ಆ ರೀತಿ ಬಂದವು. ಆದರೆ ಕೆಳಗಿಂದ ನೀರು ಬಿತ್ತು ಅಂದ್ರೆ ಏನರ್ಥ ಅಲ್ಲಿಗೀಗ? ಯಾರು ಹಾಕಿದ್ದಾರೆ? ಮನೆಗೆ ಓಡೋಗ್ಬಿಟ್ಟೆ ಕಾಣಿಸ್ತಾ ಇಲ್ಲ ಅವನು. ಬಟ್ ಯಾರು ಹಾಕಿದ್ರು ಗೊತ್ತಾಗಲಿಲ್ಲ, ಒಂದು ಸಲ ಸ್ನಾನ ಮಾಡಿಬಿಡೋದೇ ವಾಸಿ ಹೇಳ್ಕೊಬಿಟ್ರೆ ಮುಗಿದ ಗೊತ್ತಾ, ಯಾರೋ ಹಾಕಿಬಿಟ್ಟು ಗೊತ್ತಾಗಲಿಲ್ಲ, ಸ್ನಾನ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಆದರೆ ಅಲ್ಲಿ ಆಗಲ್ಲ, ಆ ಮೇಲೆ ಬೆಳೆ ಸ್ನಾನ ಮಾಡೋ ಯೋಚನೆ ಕೂಡ ಇಲ್ಲ. ಯಾತಕ್ಕೆ? ಅದು ಮನುಷ್ಯರೇ ಹಾಕಿಲ್ಲ ಅಂದರೆ ಮಡಿನೇ. ಅರ್ಥ ಆಯ್ತು? ಇನ್ನೋ ಎದುರಿ ಕಂಡ ಹಾಕಿದವನು, ಕಥೆನೇ ಮುಗಿತು. ಅವನು ಎದುರು ಕಂಡವನೇ ಹಾಕಿಬಿಟ್ಟ, ಮಡಿ ಆತವನು ಮಡಿಯವನಾಗಿದ್ದರೆ ಸದ್ಯ ಆಯ್ತು ಅಂದ್ಕೊಂಡ್ರಿ, ಮೈಲಿಗವನಾಗಿದ್ದರೆ ಅವ್ರನ್ನ ಬೈದು ಹೊಡೆದು ಅವ್ರ ಮತ್ತೆ ಲಾರಿ ಕೇಳೋದು. ಇದು ಪದ್ಧತಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನೀರು ಒಂದು ಮಾತ್ರಕ್ಕೇನೆ, ಕೆಳಗಿಂದ ಹೇಗೆ ಬಿಡಬೇಕು ಅಂತ ನಿಯಮ ಇಲ್ವೋ, ವಾಕ್ಯ ಅಂದ ಮಾತ್ರಕ್ಕೇನೆ ಒಬ್ರು ಬರೆದಿರಬೇಕು ಅಂತ ನಿಯಮ ಇಲ್ಲ. ಯಾವ ವಾಕ್ಯಕ್ಕೆ ಬರೋದಿಲ್ಲ ಅಂತ ನಿಯಮ ಇದೆಯೋ ಅದನ್ನು ಅಪೌರುಷ್ಯ ಅಂತ ಒಪ್ಪಬೇಕು, ಅದನ್ನೇ ವೇದ ಅಂತ ನಾವು ಕರೀತೇವೆ. ಇದು ಸರಿಯಾಗಿ ಗಟ್ಟಿ ಮಾಡ್ಕೋಬಿಡು ಮನಸ್ಸಿನೊಳಗೆ. ಅಕರ್ತೃಕತ್ವ ವಾಕ್ಯಸ್ಯ ಉಚಿತಂ ಕಾರಣಂ ಪ್ರತ್ಯಕ್ಷಾಧಿಕಂ ವಿಪ್ರಲಂಬಾಧಿಕಂ ವಾ. ಒಂದು ವಾಕ್ಯಕ್ಕೆ ಪ್ರತ್ಯಕ್ಷಾದಿಗಳು ಒಂದು ಆಧಾರ, ಬರೆದ್ರು ಅಥವಾ ಇಲ್ಲ ಅಂತ ಹೇಳೋದಕ್ಕೆ, ಅಥವಾ ಮೋಸ ಇನ್ನೊಂದು ಆಧಾರ. ಮೋಸದ ಕೇಸ ವೇದಕ್ಕೆ ಬರೋದಿಲ್ಲ, ಪರಂಪರೆ ಇರೋದ್ರಿಂದ ಮೋಸ ಹೊರಟೋಯ್ತು. ತಚ್ಚ ಗೂಢಕರ್ತೃಕ್ಕೆ ಪರಂಪರಾಭಾವೇನ ಅನುಮಾನೇನ ಉಪಲಭ್ಯತೆ ಏವ ಇತಿ ಕಥಂ ತಸ್ಯ ವೇದತ್ವ ಪ್ರಾಪ್ತಿರಿತ್ಯರ್ಥ. ಗೂಢಕರ್ತೃಕ ವಾಕ್ಯದೊಳಗೆ ಒಂದು ಪರಂಪರೆ ಇಲ್ಲಾದ್ರಿಂದಾಗಿನೇ ಅದು ವೇದಾಗೋ ಚಾನ್ಸಸ್ಸೇ ಇಲ್ಲ. ಏತೇದ ಏತದಪಿ ಪರಾಸ್ತಂ ವೇದಸ್ಯ ಸಕರ್ತೃಕತ್ವ ನಿರಾಸಾತ್ ಪ್ರಾಗ್ ಅಕರ್ತೃಕತ್ವ ಪ್ರಸಿದ್ಧಿಮತ್ವಸ್ಯ ಅಭಾವಾತ್ ಸಾಧನ ವ್ಯಾಪಕವಿತ್ವ ವ್ಯಾಪಕತ್ವ ಮಿತಿ ಅಕರ್ತೃಕತ್ವ ಪ್ರಸಿದ್ಧಿಮತ್ವಸ್ಯ ಅನುಪಲಭ್ಯಮಾನ ಪ್ರತ್ಯಕ್ಷಾದಿ ಮೂಲತೆಯ ವ್ಯಾಖ್ಯಾತತ್ವಾತ್ ತಸ್ಯಾಚ ಈಶ್ವರ ಕರ್ತೃಕತ್ವ ವಾದಿಭಿಹಿ ಅಪಿ ಅಂಗೀಕೃತತ್ವಾ. ಇದರಿಂದ ಇದು ಉತ್ತರ ಕೊಟ್ಟಂತೆ ಆಯಿತು. ಯಾವುದಕ್ಕೆ? ವೇದಸ್ಯ ಸಕರ್ತೃಕತ್ವ ನಿರಾಸಾತ್ ಪ್ರಾಕ್ ಅಕರ್ತೃಕತ್ವ ಪ್ರಸಿದ್ಧಿಮತ್ವಸ್ಯ ಅಭಾವ. ನೋಡಿ, ವೇದಗಳನ್ನು ನೀವು ಅಕರ್ತೃಕತ್ವ ಪ್ರಸಿದ್ಧಿ ತಂದುಕೊಡೋದಕ್ಕಿಂತ ಮುಂಚೆ ಸಾಮಾನ್ಯ ಒಬ್ಬರು ಇದೇನು ತಿಳ್ಕೊಂಡ್ಬಿಡ್ತಾನಲ್ಲ ಅಂತ ಕೇಳಿದರೆ, ಅವನು ಅಥಾರಿಟಿ ಅಲ್ಲ ಅವನು. ಯಾವನೊಬ್ಬ ಸಾಮಾನ್ಯ ವ್ಯಕ್ತಿ ವೇದವನ್ನೇ ಬೇರೆಯವರು ಬರದೇಶದವರು ನಮ್ಮ ವೇದವನ್ನು ಬರೆದವರು ಇದ್ದಾರೆ ಅಂತ ಹೇಳಿದ ಮಾತ್ರಕ್ಕೇನೆ ಅದು ವ್ಯಾಲಿಡ್ ಆಗೋದಿಲ್ಲ. ಅದಕ್ಕೆ ಅವನು ಕಾಂಪಿಟೆಂಟ್ ಪರ್ಸನ್ ಅಲ್ಲ, ನೆನ್ಪಿಟ್ಕೊಂಡಿರ್ಬೇಕು. ಅಂದರೆ ನಾವು ವೇದಗಳನ್ನು ಕರ್ತೃ ಇಲ್ಲದೆ ಇರತಕ್ಕಂಥ ವಾಕ್ಯಗಳು ಅಂತ ಹೇಳಿ ಹೇಳೋದಕ್ಕಿಂತ ಮುಂಚಿತವಾಗಿ ಕರ್ತೃರು ವಾಕ್ಯಗಳಂತೆ ತಿಳ್ಕೊಂಡ್ಬಿಟ್ಟಿರ್ತಾನಾದ್ರಿಂದ ಅಂತ ಕೇಳಿದರೆ, ಯಾರೋ ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಮಹತ್ವ ಇಲ್ಲ. ವೇದಗಳನ್ನು ಯಾರು ಉಚ್ಚಾರಣೆ ಮಾಡ್ತಾರೆ ಪರಂಪರೆಯಿಂದ ಬಂದಿರ್ತಾರೆ ಅವರು ಮಾತ್ರ ಯಾಜ ರೂಲ್ ಏನಂತ ಹೇಳ್ತಾರೆ, ಅಪೌರುಷಯ ಅಂತಾನೆ ಹೇಳ್ತಾರೆ, ಅದು ಫೈನಲ್ ಅಂತ ಹೇಳಿ. ನಚ ಸ್ವಯಂ ಪ್ರತಿಭಾತೆ ಇತ್ಯಾದಿಕಂತೂ ಪರಂಪರಾಭಾವಸ್ಯ ಹೇತೋ ವ್ಯಭಿಚಾರ ಪರಿಹಾರಾರ್ಥತ್ವೇನ ಪೂರ್ವವದ್ ವ್ಯಾಖ್ಯೇಯಮಿ. ಆದ್ದರಿಂದ ತಚ್ಚ ಸ್ವಯಂ ಪ್ರತಿಭಾತ ಇತ್ಯಾದಿಕ ವಾಕ್ಯ ಪರಂಪರಾಭಾವಸ್ಯ ಹೇತೋ ವ್ಯಭಿಚಾರ ಪರಿಹಾರಾರ್ಥತ್ವೇನ. ಹಾಗಿದ್ರೆ ಸ್ವಯಂ ಪ್ರತಿಭಾತ ವೇದದ ಪ್ರಶ್ನೆ ಬಂತಲ್ಲ ಅಂತ ಅದಕ್ಕೆ ಉತ್ತರ ಕೊಟ್ಟರು. ವೇದದಷ್ಟು ಪರಂಪರಾ ಇರೋದು ಒಂದು ಮತ್ತು ಅಂತ ಹೇಳ್ತಕ್ಕಂಥ ಲಕ್ಷಣ ಇರೋದು ಒಂದು, ಎರಡಿರೋದ್ರಿಂದ ಕನ್ಫ್ಯೂಷನ್ ಬರೋದಿಲ್ಲ. ತರ್ಕಪರಾಹದಂಚ ವಾಕ್ಯತ್ವಾನುಮಾನಂ ಪೂರ್ವೋಕ್ತ ಕಲ್ಪನಾ ಗೌರವ ಪ್ರಸಂಗಾದಿ ತ್ಯುಕ್ತ ಪ್ರಾಯಮೇವಾ. ಇನ್ನು ಕರ್ತೃ ಇಲ್ಲದೆ ಹೋದಾಗ ಕರ್ತೃವನ್ನು ಕಲ್ಪನೆ ಮಾಡಕ್ಕೆ ಹೋದರೆ ಏನಂತ ಕರೀತಾರೆ, ಕಲ್ಪನಾ ಗೌರವ ದೋಷ ಬರುತ್ತೆ. ಒಂದು ವೇಗ ಒಂದು ವಾಕ್ಯ ಅಂದಮೇಲೆ ಯಾರೋ ಬರೆದಿರಲೇಬೇಕು ಅಂತ ನಿಯಮ ಮಾಡ್ಕೊಳ್ಳೋಕೆ ಹೊರಟ್ರೆ ಅದು ಕಲ್ಪನಾ ಗೌರವಕ್ಕೆ ಕಾರಣ. ಮತ್ತು ಯಾರು ಬರದಾದ ಕಲ್ಪನೆ ಮಾಡೋದು ಸರ್ವಜ್ಞ ಅಂತ ಕಲ್ಪನೆ ಎಲ್ಲ ಇದೆಯಲ್ಲ, ಆ ಕೇಸ್ ವಾಪಸ್ ಹೋಗ್ಬಿಡುತ್ತೆ. ತಥಾ ವಕ್ಷ್ಯಮಾಣ ಶ್ರುತಿ ಪುರಾಣಾದಿ ವಿರುದ್ಧಂಚ. ಮತ್ತೆ ಶ್ರುತಿಗಳು ಪುರಾಣಗಳು ವೇದಗಳು ಏನಂತ ಹೇಳ್ತಾ ಇವೆ, ಅಪುರುಷಯ ಅಂತಲೇ ಹೇಳ್ತಾ ಇವೆ. ಅಪುರುಷಯ ಅಂತ ವೇದನೂ ಹೇಳಿ ಪುರಾಣಗಳು ಹೇಳಿ ಮತ್ತು ಅಕ್ಕ ಪ್ರಸಿದ್ಧಿನೂ ಆಗಿದ್ದು ಆ ಮೂರನ್ನೂ ತೆಗೆದು ಒಬ್ಬ ಕರ್ತೃ ಇರಬೇಕು ಅಂತ ವಾದ ಮಾಡೋದಾದರೆ ಅದು ಕಲ್ಪನಾ ಗೌರವ. ಇಷ್ಟು ಪ್ರಮಾಣಕ್ಕೆ ವಿರುದ್ಧವಾಗಿ ಹೇಳದಂತೆ ಆಯಿತು, ಆ ರೀತಿ ಹೇಳಬಾರದು. ಇದು ಹೊಸ ವಿಚಾರ, ಬೇರೆ ಯಾವುದೇ ಒಂದು ಜಗತ್ತಿನ ಧರ್ಮಗ್ರಂಥಕ್ಕೂ ಇಲ್ಲದೇ ಇರೋ ಮಹತ್ವ ನಮ್ಮ ಧರ್ಮಗ್ರಂಥಕ್ಕಿತ್ತು. ಅದು ಯಾರು ಕೂಡ ಕೊನೆಗೆ ಎಲ್ಲಿ ಹೇಳ್ತಾರೆ, ಕೊನೆಗೆ ರಿವಿಲೇಷನ್ ಅಂತ ಕರಿಬೋದು ಅಷ್ಟೇ ಹೊರತವರು ಅಕರ್ತೃಕತ್ವ ಪ್ರಸಿದ್ಧಿ ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತೆ ದೇವ್ರು ಹೇಳಿದ್ದು ನಾಯಕರು ಆ ರೀತಿ ಹೆಣ್ಣು ಮಾಡಿದಾಗ ದೇವ್ರು ಹೇಳಿದ್ದು ಅಂತ ಹೇಳ್ಬೋದೇ ಹೊರತು ತಾನೇ ಇದೆ ವಾಕ್ಯ ಅಂತ ಹೇಳೋದಕ್ಕೆ ಯಾರಿಗೂ ಕಾನ್ಸೆಪ್ಟೇ ಗೊತ್ತಿಲ್ಲ ಫಸ್ಟ್ ಅವರಿಗೆ. ಆ ಕಾನ್ಸೆಪ್ಟ್ ಇರೋದಲ್ಲಿ ನಮ್ಮಲ್ಲಿ ಮಾತ್ರ, ಹಿಂದೆ ಹೇಳಿದ್ರೆ ನಮ್ಮನ್ನು ಕಾಪಿ ಮಾಡಬೇಕಷ್ಟೇ. ಆಮೇಲೆ ಮಾಡಿದರು ಅವರು ಸತ್ಯವೇದ ಅಂತ ಹೆಸರಿಟ್ರು. ನಮ್ಮ ವೇದ ಅಂತ ಋಗ್ವೇದ ಯಜುರ್ವೇದ ಇದ್ದಾಗ ಏನು ಮಾಡಿದರು ಅದಕ್ಕೆ ಬೈಬಲ್ಗೆ ಸತ್ಯವೇದ ಹೆಸರಿಟ್ಟು ಶುರು ಮಾಡಿದರು. ಹೆಸರಿಟ್ಟು ಕಾಪಿ ಹೊಡೆದ ಹೆಸರಿಟ್ಟ ಹೆಸರು, ಅದು ಮತ್ತೇನಿಲ್ಲ ಅದಕ್ಕೆ, ಆ ಹೆಸರಿಲ್ಲ ಅದಕ್ಕೆ. ಕಿಂಚ ವೇದಸ್ಯ ತಸ್ಯ ತಥಾ ವಕ್ಷ್ಯಮಾಣ ಪೂರ್ವವದ್ ವ್ಯಾಖ್ಯೇಯಮಿತಿ ತರ್ಕಪರ ತಥಾ ವಕ್ಷ್ಯಮಾಣ ಶ್ರುತಿ ಪುರಾಣಾದಿ ವಿರುದ್ಧಂಚ ಏತೇನ ವೇದಾಃ ಸರ್ವಜ್ಞ ಪ್ರಣೀತಾಃ ವೇದತ್ವಾತ್ ವ್ಯತಿರೇಕೇಣ ಲೌಕಿಕ ವಾಕ್ಯವತ್ ಇತ್ಯಪಾಸ್ತಂ ವಿಪಕ್ಷೇ ಪಾಠಕ ಅಭಾವೇನ ಅಪ್ರಯೋಜಕತ್ವಾತ್. ವಿನಯಾಕರ ಹೇಳ್ತಾರೆ, ವೇದಾಃ ಸರ್ವಜ್ಞ ಪ್ರಣೀತಾಃ ಅಥ ಈಶ್ವರ ಪ್ರಣೀತಾಃ ವೇದತ್ವಾತ್ ವ್ಯತಿರೇಕೇಣ ಲೌಕಿಕ ವಾಕ್ಯವತ್. ಲೌಕಿಕ ವಾಕ್ಯ ಅಂದರೆ ಸರ್ವಜ್ಞರು ಬರೆದಿದ್ದಲ್ಲ, ಆ ವೇದಗಳು ಸರ್ವಜ್ಞ ಬರೆದಿದ್ದು ಈ ರೀತಿ ಹೇಳೋದಕ್ಕೆ ಹೋಗ್ತಾರೆ, ಸರಿಯಲ್ಲ. ಯಾಕೆ? ವಾಕ್ಯತ್ವ ಇದು ಮಾತ್ರ ಕಾರ್ಯ ತಿರಬೇಕು ಅಂತ ನಿಯಮ ಇಲ್ಲ ಅಂತ ಹೇಳಿದ್ದೇವಾದ್ರಿಂದ ಅದು ಸರಿಯಲ್ಲ. ಕಿಂಚ ವೇದಸ್ಯ ಸರ್ವಜ್ಞ ಪ್ರಣೀತತ್ವ ನಿಶ್ಚಯ ಸತಿ ಪ್ರಾಮಾಣ್ಯ ನಿಶ್ಚಯ. ಇನ್ನು ವೇದಗಳನ್ನು ಸರ್ವಜ್ಞ ಪ್ರಣೀತ ಅಂತ ಕರೆದು ಪ್ರಮಾಣ ಅಂತ ಹೇಳೋದು, ಆಮೇಲೆ ಪ್ರಮಾಣ ನಿಶ್ಚಯ ಮಾಡಿಕೊಂಡು ಸರ್ವಜ್ಞ ಪ್ರಣೀತ ಅಂತ ಕೇಳೋದು, ಏನು ದೋಷ ಬರುತ್ತೆ ಅಲ್ಲಿಗಾಗ? ಅನ್ಯೋನ್ಯಾಸರಿಯ ದೋಷ ಬರುತ್ತೆ. ತನ್ನ ನಿಶ್ಚಯ ಐತೆ ಸರ್ವಜ್ಞತ್ವ ನಿಶ್ಚಯ, ಸರ್ವಜ್ಞ ನಿಶ್ಚಯ ಆಗೋವರೆಗೂ ಪ್ರಾಮಾಣ ನಿಶ್ಚಯ ಆಗೋದಿಲ್ಲ, ಪ್ರಾಮಾಣ ನಿಶ್ಚಯ ಆಗೋವರೆಗೂ ಸರ್ವಜ್ಞ ನಿಶ್ಚಯ ಆಗೋದಿಲ್ಲ. ತತಶ್ಚ ವಿಶೇಷಣ ಪ್ರಸಿದ್ಧ ಅನುಮಾನ ಪ್ರವೃತ್ತವು ವೇದ ಪ್ರಾಮಾಣ್ಯ ನಿಶ್ಚಯ ಇತಿ ಚಕ್ರಕ ಪ್ರಸಂಗ. ಮುಂದೊಂದು ಸೇರಿಸಿದ್ರೆ ಚಕ್ರಕಾಶ್ರಯ, ಎರಡೇ ಇಟ್ಕೊಂಡ್ರೆ ಅನ್ಯೋನ್ಯಾಶ್ರಯ, ಅದು ಕೆಲಸಕ್ಕೆ ಬರೋದಿಲ್ಲ. ಪ್ರಕಾರಾಂತರ ಹೇಳಿ ಸರ್ವಜ್ಞತ್ವ ಸಿದ್ಧೇ ನಿರಸ್ತತ್ವ. ಒಬ್ಬ ವ್ಯಕ್ತಿ ಸರ್ವಜ್ಞ, ಅವನು ವೇದ ಬರೆದಿದ್ದಾನೆ ಅಂತ ಹೇಳೋದಕ್ಕೆ ಹೊರಟ್ರೆ ಸರ್ವಜ್ಞ ಅಂತ ಹ್ಯಾಂಗೆ ಗೊತ್ತಾಯ್ತು ಫಸ್ಟ್? ನಿಮಗೆ ನಾವು ದೇವ್ರ ಬಗ್ಗೆ ಸರ್ವಜ್ಞ ಅಂತ ಹೇಳೋದಕ್ಕೆ ಏನು ಆಧಾರ ಇದೆ? ವೇದ ಆರಾಧ ಇದೆ. ವೇದರ ಉಪದೇ ಇದ್ದವನಿಗೆ ಸರ್ವಜ್ಞ ಅಂತ ಹೇಳೋದಕ್ಕೆ ಹೊರಟ್ರೆ ನೀನು ಸರ್ವಜ್ಞ ಅಂತೂ ಅಲ್ಲಪ್ಪ, ನೀನು ಸರ್ವಜ್ಞ ಅಲ್ಲ. ಮತ್ತು ಸರ್ವಜ್ಞ ಅಂತ ಒಬ್ಬನ ಯಾವನೋ ಇದ್ದಾನೆ, ಅವನು ವೇದ ಬರೆದಿದ್ದಾನೆ ಅಂತ ಹೇಳೋಕೆ ಹೊರಟ್ರೆ ಸರ್ವಜ್ಞ ನಿನಗೆ ಬಂದಮೇಲೆ ವೇದನೇ ಬೇಡ ಅಂತ ಆಯ್ತಲ್ಲ, ನಿನಗೆ ನೀನೇ ಒಂದು ವೇದ ಬರೀಬೋದು, ಅವನೇ ವೇದ ಯಾಕೆ ಹೋಗ್ತಿ ಈಗ? ಆದ್ದರಿಂದ ಅದೇನಾಗುತ್ತೆ ಅಲ್ಲಿಗೆ? ಅನ್ಯೋನ್ಯಾಶ್ರಯ ಚಕ್ರಕಾಶ್ರಯ ದೋಷ ಬಂದೇ ಬರುತ್ತೆ, ಉಪಯೋಗ ಇಲ್ಲ. ಪ್ರಮಾಣಾಂತರಾಣಿ ತು ತತ್ರ ನಿರಸಿಷ್ಯಂತೆ ಇತಿ. ಇನ್ನು ಬೇರೆ ಏನೇನು ಕೊಡ್ಲಕ್ಕೆ ಹೋದರೂ ಕೂಡ ಮುಂದೆ ಅನೇಕ ಪ್ರಶ್ನೆ ಕೇಳ್ತಾನೆ, ಅದಕ್ಕೆಲ್ಲ ಅಲ್ಲಲ್ಲೇ ಉತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ಅಪೌರುಷೇಯತ್ವವಾದ ಸಮಾಪ್ತ, ಒಂದು ಘಟ್ಟ ಇದೆ ಅಪೌರುಷೇಯತ್ವವಾದ. ಅಪೌರುಷೇಯ ಇದು ಎಲ್ಲಿಂದ ಶುರುವಾಗಿತ್ತಿದೋ, ಅಚೇತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ. ಯಾಕೆ ಅಪೌರುಷೇಯತ್ವ ವೇದಶ ಶುರು ಮಾಡಿ ಈಗ ವೇದಗಳ ಅಪೌರುಷೇಯ ಎಂಬುದನ್ನು ಎಲ್ಲ ರೀತಿಯಲ್ಲೂ ಕೂಡ ಒಪ್ಪದೆ ಹೋದರೆ ಏನಾಗುತ್ತೆ, ವೇದಕ ಕರ್ತೃ ವೇದಾಂತ ಅಕರ್ತೃಕಾಂತ ಕರಲಿಕ್ಕೆ ಏನು ಕಾರಣ ಇದೆ, ಪ್ರಸಿದ್ಧಿ ಅಂದರೆ ಏನು, ಮತ್ತು ವೇದಗಳನ್ನು ಹೊಸ್ತ ಕಂಡವ್ರ ಬಗ್ಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ಟು ಮುಕ್ತಾಯ ಮಾಡಿಬಿಟ್ರು. ಯದುಕ್ತಂ ವಾಕ್ಯದ್ವಾದಿ ಅನುಮಾನಂ ವಿಪಕ್ಷೇ ಬಾಧಕಾಭಾವಾದ ಅಪ್ರಯೋಜಕವಿದ್ದ ತತ ಸತ್ ತಥಾ ಹಿ ಸಂವಾದೇನ ಖಲು ಪ್ರಮಾಣಾಂ ಪ್ರಾಮಾಣ್ಯಂ ಅನುಮಾತವ್ಯಂ. ಹೊಸ ಪ್ರಶ್ನೆ ಶುರು ಮಾಡಿದವರಿಗೆ ಇಲ್ಲ, ಸರಿಯಲ್ಲ. ಒಂದು ವಾಕ್ಯ ಅನುಮಾತಕ್ಕೆ ಪ್ರಮಾಣವಾಗ ಚಾನ್ಸ್ ಇಲ್ಲ. ಯಾವಾಗಲೂ ವಾಕ್ಯ ಅಂತ ಆಗಬೇಕಾದ್ರೆ ಅದು ಪ್ರಮಾಣ ಅಂತ ಆಗಬೇಕಾದ್ರೆ ಬರೀ ವಾಕ್ಯವಾದರೆ ಪ್ರಮಾಣ ಆಗೋದಿಲ್ಲ. ಅದು ಬರೆದವನು ಆಪ್ತನಾದರೆ ಪ್ರಮಾಣ ಆಗುತ್ತೆ, ಬರದೇ ಇದ್ದವನು ಆಪ್ತನಲ್ಲದೆ ಹೋದರೆ ಅಪ್ರಮಾಣ ಆಗುತ್ತೆ. ವೇದಗಳು ಅಪೌರುಷೇಯ ಅಂತ ಕರೆದ್ಬಿಟ್ರೆ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ ಬರೆದವನೇ ಇಲ್ಲ ಅಂತ. ಬರೆದವನೇ ಇಲ್ಲ ಅಂದಮೇಲೆ ಪ್ರಾಮಾಣ್ಯನೇ ಬರೋದಿಲ್ಲ ಅದರೊಳಗೆ. ಬರೆದವನೊಬ್ಬನಿದ್ರೆ ಅವನು ಯೋಗ್ಯನಾಗಿದ್ದರೆ ಪ್ರಾಮಾಣ್ಯ ಬರುತ್ತೆ. ಬರೆದವನೇ ಇಲ್ಲ ಅಂತ ಹೇಳಿದಾಗ ಏನಾಗಬೇಕದು, ಅಪ್ರಮಾಣವಾಗಬೇಕು. ಆ್ಯಕ್ಚುಲಿ ಲೋಕದಲ್ಲಿ ಹಾಗಿದೆ ಏನಾಗಿದ್ರೆ, ನೀರು ಸಿಡಿಸ್ತವನು ಯಾರೋ ಬೇಲಿಂದ ಬಿದ್ದು ಗೊತ್ತಾಗಿಲ್ಲ ಅಂತ ಹತ್ರ ಬೈಲಿಗೆ ಆಯ್ತು, ಅದು ಏನಾಯ್ತು, ಅದು ಮಡಿಯೇ ಆಯ್ತು ಹೊರತು ಬೇರೆ ಅಲ್ಲ. ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ, ಸರಿಯಾಗಿ ಘೋಷಣೆ ಮಾಡಬೇಕು. ಅವನ ವಾದ ಏನು ಅಂದರೆ, ಒಬ್ಬ ವ್ಯಕ್ತಿಯಾದವನು ಒಂದು ವಾಕ್ಯ ಹೇಳ್ತಾನೆ, ಆ ವಾಕ್ಯ ತನ್ನಷ್ಟಕ್ಕೆ ಪ್ರಮಾಣ ಅಲ್ಲ, ಅವನ ವಾದ ತನ್ನಷ್ಟಕ್ಕೆ ಪ್ರಮಾಣ ಅಲ್ಲ. ಅದು ಬರೆದವನು ಯಾರು ಅಂತ ಯೋಚನೆ ಮಾಡಬೇಕು. ಅವನು ಬರೆದವನು ಯೋಗ್ಯನಾಗಿದ್ದರೆ ಪ್ರಮಾಣ, ಯೋಗ್ಯನಲ್ಲದೆ ಹೋದರೆ ಅಪ್ರಮಾಣ. ಸೊ ವೇದಗಳಲ್ಲಿ ಯೋಗ್ಯ ಅಯೋಗ್ಯ ತೀರ್ಮಾನ ಮಾಡೋ ಚಾನ್ಸೇ ಇಲ್ಲ, ಯಾತಕ್ಕೆ ಯಾರು ಬರದೇ ಇಲ್ಲ. ಸೊ ಯೋಗ್ಯನಾದ ಮೇಲೆ ಪ್ರಮಾಣ ಅಂತ ಹೇಳೋದಾದರೆ ಯೋಗ್ಯತ್ವನೇ ಪ್ರೂವ್ ಮಾಡೋಕ್ಕೆ ಬರಲಿಲ್ಲ, ಆದ್ದರಿಂದ ಪ್ರಮಾಣ ಆಗಲೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ವೇದಗಳು ಪ್ರಮಾಣ ಅಂತ ನೀವು ಕರೆಯೋದಾದರೆ ಏನು ಮಾಡಬೇಕು, ಅದನ್ನು ಯಾರೋ ಬರೆದೇ ಅಂತ ಒಪ್ಪಬೇಕು ಅಂತ ಹೇಳ್ತೀವಿ. ಯಾರೋ ಬರೆದೇ ಅಂತ ಒಪ್ಪಬೇಕು, ಅವ್ನು ಭಾರಿ ಯೋಗ್ಯ ಅಂತ ಒಪ್ಪಬೇಕು, ಇಲ್ಲದವ್ರೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ಉತ್ತರ ಕೊಡಬೇಕು. ಇದು ಉತ್ತರ ಕೊಡೋದು ಬೇರೆ ಬೇರೆ ಭಾರಿ ಪ್ರಾಬ್ಲಮ್ ಆಯ್ತು, ಇಂಥ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋದು ಕಷ್ಟ, ಅದರ ತಕ್ಷಣ ಉತ್ತರ ಕೊಡ್ತಾರೆ. ಅದಕ್ಕೆ ಅದನ್ನು ನಾಳೆ ನೋಡುತ್ತೆ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟ್ ಅವನು ಏನು ಪ್ರಶ್ನೆ ಎತ್ತಿದ್ದಾನೆ, ಪ್ರಶ್ನೆ ಉತ್ತರ ಸಿಗಬೇಕು. ಮಧ್ವ ಸಿದ್ಧಾಂತ ಭಾಳ ಮುಖ್ಯವಾದ ಕಾನ್ಸೆಪ್ಟ್, ಗೊತ್ತಾಯ್ತಾ? ಪ್ರಾಮಾಣ್ಯ ಸ್ವತಸ್ತವಾದ ಅಂತ ಕರೀತಾರೆ. ಇದು ಅರ್ಥವಾಯ್ತು ಅಂದರೆ ಯಾವ ಪ್ರಶ್ನೆ ಮಾಡೋಕ್ಕೆ ಅವಕಾಶ ಸಿಗೋದೆ. ಇವೆರಡು ಒಂದಕ್ಕೊಂದು ಲಿಂಕ್ ಇಡೋದು, ಅಪುರುಷೇಯವಾದ ಮತ್ತು ಪ್ರಾಮಾಣ್ಯ ಸ್ವತಸ್ತ್ವವಾದ ಎರಡು ಸರಿಯಾಗಿ ಗೊತ್ತಾದರೆ ಮುಂದೆ ವೇದಾರ್ಥ ಏನು ಅಂತ ಯೋಚನೆ ಮಾಡಿ ಶುರು ಮಾಡ್ತಾರೆ. ಓಂ ಜನ್ಮಾದಿಷ್ಟ ಯಥೋನ್ಮಯಾದಿ